ಮೋಸದ ನರಿ. ಅರ್ಜುನನು ಹೇಳುತ್ತಾನೆ, ಯೇ ಶಾಸ್ತ್ರ ವಿಧಿಂ ಉತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾ ತುಕಾ ಕೃಷ್ಣ ಸತ್ವಂ ಆಹೋಸ್ ರಜಸ್ತಮಃ. ಅರ್ಜುನ ಉವಾಚ ಅಂದರೆ, ಅರ್ಜುನನು ಶ್ರೀಕೃಷ್ಣನಿಂದ ಕೇಳುತ್ತಿದ್ದಾನೆ, ಕೇಳಿ ತಿಳಿಯುತ್ತಿದ್ದಾನೆ. ಕೃಷ್ಣನು ಗುರು ಮತ್ತು ಅರ್ಜುನನು ಶಿಷ್ಯನು, ಇದು ವಿಧಾನ. ಆಧ್ಯಾತ್ಮಿಕ ಪ್ರಗತಿಗೆ ಇದೇ ವಿಧಾನ. ವೇದಗಳಲ್ಲಿ ಹೇಳಿದೆ, ತದ್ವಿಜ್ಞಾನಾರ್ಥಂ ಗುರುಂ ಏವಾಭಿಗಚ್ಚೇತ್. ತದ್ವಿಜ್ಞಾನಾರ್ಥಂ ಅಂದರೆ ಆಧ್ಯಾತ್ಮಿಕ ವಿಜ್ಞಾನವನ್ನು ತಿಳಿಯಲು ಗುರುಂ ಏವಾಭಿಗಚ್ಚೇತ್, ಗುರುಗಳ ಆಶ್ರಯವನ್ನು ಪಡೆಯಬೇಕು. ಮ್ಯಾನುಫ್ಯಾಕ್ಚರ್ ಮಾಡಲು ಸಾಧ್ಯವಿಲ್ಲ, ತಯಾರಿಸಲು ಸಾಧ್ಯವಿಲ್ಲ. ಯಾರು ಆಧ್ಯಾತ್ಮಿಕ ಜ್ಞಾನವನ್ನು ಸೃಷ್ಟಿ ಮಾಡುತ್ತಾರೋ ಅಂತಹ ಒಂದು ಜ್ಞಾನವು ಅಧಿಕೃತವಾದದ್ದಲ್ಲ. ಏಕೆಂದರೆ ಇದು ಸ್ವಯಂ ಸೃಷ್ಟಿಸುವುದು ಶಾಸ್ತ್ರವಿಧಿಯಲ್ಲ. ಗುರು ಅಂದರೆ ಯಾರು ಶಾಸ್ತ್ರಗಳ ಮುಖಾಂತರ ನಿಯಮಗಳನ್ನು ಹೇಳಿಕೊಡುತ್ತಾರೋ ಅವರೇ ನಿಜವಾದ ಗುರುಗಳು. ಯಾರು ಶಾಸ್ತ್ರಗಳಲ್ಲಿರುವುದನ್ನು ಹೇಳುತ್ತಾರೋ ಅವರೇ ನಿಜವಾದ ಗುರುಗಳು. ಸುಮ್ಮನೆ ತಾವಾಗಿ ಸೃಷ್ಟಿ ಮಾಡುವವರೆಲ್ಲ ಗುರುಗಳಾಗಿ ಬಿಡುವುದಿಲ್ಲ. ಆಚಾರ್ಯ, ಎಲ್ಲರೂ ಆಚಾರ್ಯರಾಗಲು ಸಾಧ್ಯವಿಲ್ಲ. ಶಾಸ್ತ್ರಗಳಲ್ಲಿರುವುದನ್ನು ಆಚರಿಸಿ ಶಿಷ್ಯಂದಿರಿಗೂ ಆಚರಿಸುವಂತೆ ಹೇಳಿಕೊಡುವವರೇ ಆಚಾರ್ಯರು. ಹಣಕ್ಕಾಗಿ ಸುಮ್ಮನೆ ಶಿಷ್ಯರನ್ನು ಅಂಗೀಕರಿಸುವುದಿಲ್ಲ ಗುರುಗಳು. ನಿಜವಾದ ಗುರುಗಳು ತಮ್ಮ ಹಣಕ್ಕಾಗಿ ಎಂದಿಗೂ ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮಗಳನ್ನು ಉಲ್ಲಂಘಿಸುವುದಿಲ್ಲ, ತಿರಸ್ಕರಿಸುವುದಿಲ್ಲ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಜನರನ್ನು ತಮ್ಮ ಶಿಷ್ಯರಾಗಿ ಸ್ವೀಕರಿಸಲಿಲ್ಲ. ನಿಯಮಗಳನ್ನು ಆಚರಿಸಿದರೇನೆ ಒಬ್ಬರು ಶ್ರೀಲ ಪ್ರಭುಪಾದರಿಗೆ ಶಿಷ್ಯರಾಗಲು ಸಾಧ್ಯ. ಅವರು ಶ್ರೀಲ ಪ್ರಭುಪಾದರು ಬರೀ 40 ರೂಪಾಯಿಗಳನ್ನು ತೆಗೆದುಕೊಂಡು ಅಮೆರಿಕಾ ದೇಶಕ್ಕೆ ಹೋದರು. ಆ ಸಮಯದಲ್ಲಿ ಅವರಿಗೆ ಯಾರೂ ಗೊತ್ತಿರಲಿಲ್ಲ, ಶಿಷ್ಯರು ರೆಡಿಯಾಗಿರಲಿಲ್ಲ. ಎಲ್ಲ ಶಿಷ್ಯರು ಶ್ರೀಲ ಪ್ರಭುಪಾದರು ಅಮೆರಿಕಾ ದೇಶಕ್ಕೆ ಕಾಲಿಟ್ಟ ಕೂಡಲೇ ಸಿದ್ಧರಾಗಿದ್ದರು ಎಂದು ತಿಳಿಯಬೇಡಿ. ಶಿಷ್ಯರ ಮಾತನ್ನು ಪಕ್ಕದಲ್ಲಿಡಿ. ಗೊತ್ತಿರುವವರು ಕೂಡ ವಾಸ್ತವವಾಗಿ ಯಾರೂ ಇರಲಿಲ್ಲ ಶ್ರೀಲ ಪ್ರಭುಪಾದರಿಗೆ. ಆ ವಯಸ್ಸಿನಲ್ಲಿ ಅವರಿಗೆ ಒಂದು ಸದಾ ವಾಸಸ್ಥಳವನ್ನು ನೀಡಲು ಕೂಡ ಯಾರೂ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಹೋದರು ಶ್ರೀಲ ಪ್ರಭುಪಾದರು. 70ರ ಮುದಿ ವಯಸ್ಸಿನಲ್ಲಿ ಅಲ್ಲಿಗೆ ಶ್ರೀಲ ಪ್ರಭುಪಾದರು ಹೋದರು. ನೋಡಿ, ಆದರೂ ಶಿಷ್ಯರನ್ನು ಸೃಷ್ಟಿ ಮಾಡಲು ಅವರು ಅನೇಕ ನಿಯಮಗಳನ್ನು ಹಾಕಿದರು. ಅವರ ನಿಯಮಗಳನ್ನು, ಶಾಸ್ತ್ರಗಳಲ್ಲಿ ಹೇಳಿರುವಂತಹ ನಿಯಮಗಳನ್ನು ಅವರು ಜನರು ಆಚರಿಸಲೇಬೇಕೆಂದು ಹೇಳಿದರು ಶ್ರೀಲ ಪ್ರಭುಪಾದರು. ಈಗ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಮಗೆ ನಮ್ಮ ಅಂಗಡಿಯಲ್ಲಿ ಬೆಳಗ್ಗೆಯಿಂದ ವ್ಯಾಪಾರವೇ ಇಲ್ಲ. ಈಗ ಅಂಗಡಿಯನ್ನು ಮುಚ್ಚುವ ಸಮಯ. ಈ ಸಮಯದಲ್ಲಿ ಯಾರೋ ಒಬ್ಬನು ಬರುತ್ತಾನೆ, ಒಬ್ಬ ಗಿರಾಕಿಯು ನಮ್ಮ ಬಳಿ ಬರುತ್ತಾನೆ. ನಮಗೆ ಒಂದು ವಸ್ತುವಿನ ಮೇಲೆ ಕನಿಷ್ಠ ಪಕ್ಷ 100 ರೂಪಾಯಿಗಳ ಲಾಭವಾದರೂ ಬೇಕೆಂದು ಮೊದಲೇ ನಿರ್ಧರಿಸಿರುತ್ತೇವೆ. ಆದರೆ ಬೆಳಗ್ಗೆಯಿಂದ ಈಗ ವ್ಯಾಪಾರವಿಲ್ಲ ಎಂಬ ಕಾರಣದಿಂದ ಲಾಭವು ಕಡಿಮೆ ಸಿಕ್ಕಿದರೂ ಸರಿ, ವ್ಯಾಪಾರ ಮಾಡಲು ನಾವು ಸಿದ್ಧರಾಗಿರುತ್ತೇವೆ. ಎಷ್ಟು ಕಡಿಮೆ ಲಾಭ ಬಂದರೂ ಸರಿ, ವ್ಯಾಪಾರ ಮಾಡಲು ಸಿದ್ಧರಾಗಿರುತ್ತೇವೆ. ಈಗ ಗಿರಾಕಿಯು ನಮ್ಮ ವಸ್ತುವನ್ನು ಒಂದು ಬೆಲೆಗೆ ಕೇಳುತ್ತಾನೆ, ಒಂದು ದರದಲ್ಲಿ ಕೇಳುತ್ತಾನೆ. ಆ ದರಕ್ಕೆ ನಾವು ವ್ಯಾಪಾರ ಮಾಡಿದರೆ, ಆ ದರಕ್ಕೆ ನಾವು ಮಾರಾಟ ಮಾಡಿದರೆ ಆ ವಸ್ತುವಿನ ಮೇಲೆ ನಮಗೆ ಬರೀ ಒಂದು 50 ರೂಪಾಯಿಗಳು ಮಾತ್ರ ಸಿಗುತ್ತದೆ. 50 ರೂಪಾಯಿಗಳ ಲಾಭವು ಮಾತ್ರ ನಮಗೆ ಸಿಗುತ್ತದೆ. ಆದರೂ ನಾವು ವ್ಯಾಪಾರವನ್ನು ಮಾಡಿಬಿಡುತ್ತೇವೆ, ಅವನಿಗೆ ಕಡಿಮೆ ಲಾಭಕ್ಕೆ ಕೊಟ್ಟು ಬಿಡುತ್ತೇವೆ. 50 ರೂಪಾಯಿಗಳ ಮಾತಿರಲಿ, ಬರೀ 10 ರೂಪಾಯಿಗಳ ಲಾಭವಾದರೂ ಸರಿ, ಕೊಟ್ಟು ಬಿಡುತ್ತೇವೆ. ಏಕೆಂದರೆ ನಮಗೆ ಬಂದಿದ್ದು ಬರಲಿ ಎಂದು ತಿಳಿಯುತ್ತೇವೆ. ಇಂದಿಗೆ ಇದು ತುಂಬ ಸಹಜವಾದ ವಿಷಯ, ಕಾಂಪಿಟೇಷನ್. ಕಾಂಪಿಟೇಷನ್ ಎಂದು ಹೇಳುತ್ತೇವೆ, ಬಿಸ್ನೆಸ್ ಕಾಂಪಿಟೇಷನ್. ಏನು ನಡೆಯದೇ ಇರುವ ಜಾಗದಲ್ಲಿ ಏನಾದರೂ ವ್ಯಾಪಾರವಾಗಲಿ ಎಂದು ತಿಳಿಯುತ್ತೇವೆ, ಸಾಕು ಎಂದು ವ್ಯಾಪಾರ ಮಾಡುತ್ತೇವೆ. ಈಗ ಇದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರಿಗೆ ಯಾರು ಶಿಷ್ಯಂದಿರು ಸಿದ್ಧರಾಗಿಲ್ಲ. ಆದ್ದರಿಂದ ಸಿಕ್ಕಿದವರು ಸಿಗಲಿ ಎಂದು ಶ್ರೀಲ ಪ್ರಭುಪಾದರು ನಿಯಮಗಳನ್ನು ಉಲ್ಲಂಘಿಸಲಿಲ್ಲ. ಅಲ್ಲಿ ಅವರಿಗೆ ಯಾರೂ ಗೊತ್ತಿರಲಿಲ್ಲ, ರೆಡಿಯಾಗಿ ಯಾರೂ ಕಾಯುತ್ತಾ ಇರಲಿಲ್ಲ. ಆದರೂ ಅಮೆರಿಕಾ ದೇಶದ ಜನರಿಗೆ ತುಂಬ ಕಷ್ಟಪಟ್ಟು ನಿಯಮಗಳು ಏನು, ಹರೇ ಕೃಷ್ಣ ಮಹಾಮಂತ್ರವೆಂದರೆ ಏನು, ದೇವರು ಯಾರು, ಏಕ ನಿಯಮಗಳನ್ನು ಆಚರಿಸಬೇಕು, ಶಾಸ್ತ್ರಗಳಲ್ಲಿ ಹೇಳಿರುವಂತಹ ನಿಯಮಗಳನ್ನು ಆಚರಿಸಿದರೆ ಏನು ಆಗುತ್ತದೆ, ಇವುಗಳನ್ನೆಲ್ಲ ಹೇಳಿಕೊಟ್ಟು ಕೊನೆಯದಾಗಿ ನಿಯಮಗಳನ್ನು ಆಚರಿಸುವಂತೆ ಮಾಡುತ್ತಿದ್ದರು ಶ್ರೀಲ ಪ್ರಭುಪಾದರು. ಒಂದು ವೇಳೆ ನಿಯಮಗಳನ್ನು ಆಚರಿಸಲು ಆಗದೇ ಇದ್ದರೆ ಅವರು ಜನರನ್ನು ಶಿಷ್ಯರಾಗಿ ಸ್ವೀಕರಿಸುತ್ತಲೇ ಇರಲಿಲ್ಲ. ನೋಡಿ, ಅದೇ ಅಮೆರಿಕಾ ದೇಶಕ್ಕೆ ಎಷ್ಟೊಂದು ಮಂದಿ ಸ್ವಾಮಿಗಳು ಹೋದರು, ಅವರೆಲ್ಲ ಹೆಸರಿಗೆ ಸ್ವಾಮಿಗಳು ಅಷ್ಟೇ. ಯಾರಲ್ಲಿಯೇ ಆಗಲಿ ಒಬ್ಬನೇ ಒಬ್ಬನಲ್ಲಿ ಕೂಡ ಪರಿವರ್ತನೆಯನ್ನು ಅವರು ತರಲಿಲ್ಲ, ಮಾರ್ಪಾಡನ್ನು ತೋರಿಸಲಿಲ್ಲ. ಪ್ರತಿಯೊಬ್ಬ ಅಮೆರಿಕನನು ಇದ್ದಂತೆಯೇ ಇದ್ದನು. ಬಟ್ಟೆಯನ್ನು ಬದಲಾಯಿಸಿರಬಹುದು, ಆದರೆ ಮಾಡುವ ಕೆಲಸಗಳು ಅದೇ ಕೆಲಸಗಳು. ತಿನ್ನುವುದು, ಕಾಮಿಸುವುದು, ನಿದ್ರಿಸುವುದು, ಆಡುವುದು, ಬೇರೆ ಏನೂ ಇಲ್ಲ. ಮಾಂಸವನ್ನು ಭಕ್ಷಿಸುವುದು, ಸಿಗರೇಟನ್ನು ಕುಡಿಯುವುದು, ಸೇದುವುದು, ಅದೇ ಆಟ ನೋಟ. ನೋಡಿ, ಅಮೆರಿಕಾ ದೇಶಕ್ಕೆ ಹೋದವರು ಎಲ್ಲರೂ ನಕಲಿ ಸ್ವಾಮಿಗಳೇ. ಬೇಕೆಂದರೆ ಭಾರತದ ಭೂಮಿಯಲ್ಲಿ ಕೂಡ ನೀವು ಹುಡುಕುತ್ತಾ ಹೋಗಿ. ಇದು ಒಂದು ಚಾಲೆಂಜ್ ನಿಮಗೆ. ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಪಡೆದವರು ತಮ್ಮ ಕೆಟ್ಟ ಚಟಗಳನ್ನು ಬಿಡುವಂತೆ ಇತರ ಸ್ವಾಮಿಗಳ ಅನುಯಾಯಿಗಳು ಬಿಡುವುದಿಲ್ಲ, ಬಿಡಲು ಸಾಧ್ಯವಾಗುವುದೇ ಇಲ್ಲ. ಇದನ್ನು ನಾವು 40 ವರ್ಷಗಳಿಂದ ನೋಡುತ್ತಲೇ ಇದ್ದೇವೆ. ಈ ಭೂಮಿಯಲ್ಲಿ ಎಷ್ಟೊಂದು ವಿಧ ವಿಧವಾದ ಸ್ವಾಮಿಗಳಿದ್ದಾರೆ, ಆದರೆ ಯಾರಾದರೂ ತೋರಿಸಲಿ, ಮತ್ತು ಪದಾರ್ಥಗಳಿಗೆ ಅಂಟಿಕೊಂಡವನು ಬಿಟ್ಟನು ಎಂದು ತೋರಿಸಲಿ, ಮಾಂಸಾಹಾರವನ್ನು ಬಿಟ್ಟನು ಎಂದು ತೋರಿಸಲಿ, ಕನಿಷ್ಠ ಪಕ್ಷ ಎಗ್ಗನ್ನು ತಿನ್ನುತ್ತಾ ಇರುತ್ತಾನೆ, ಅಥವಾ ಕೇಕ್ ತಿನ್ನುವುದನ್ನು ಬಿಡುವುದಿಲ್ಲ, ಕೇಕನ್ನು ತಿನ್ನದೇ ಇರಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಬರ್ಡೇ ಸೆಲೆಬ್ರೇಷನ್ಸ್ ಬರುತ್ತಲೇ ಇರುತ್ತವೆ, ಆದ್ದರಿಂದ ಮೊಟ್ಟೆ ಹಾಕಿರುವ ಕೇಕನ್ನು ತಿನ್ನದೇ ಇರಲು ಕೂಡ ಸಾಧ್ಯವಾಗುವುದಿಲ್ಲ, ಧೂಮಪಾನವನ್ನು ಬಿಡಲು ಸಾಧ್ಯವಾಗುವುದಿಲ್ಲ. ನೋಡಿ, ಸಿಗರೇಟ್ ಪ್ಯಾಕೆಟ್ ಮೇಲೇನೆ ಹಾಕಿರುತ್ತಾರೆ, ಮೂರ್ಖನೇ ನೀನು ಸಿಗರೇಟ್ ಸೇದಿದರೆ ಸಾಯುತ್ತೀಯ. ನೋಡಿ, ನೇರವಾಗಿ ಹಾಕಿರುತ್ತಾರೆ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಸುತ್ತಿ ಬಳಸಿ ಕೂಡ ಹಾಕುವುದಿಲ್ಲ, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್, ನೇರವಾಗಿ ಹಾಕಿರುತ್ತಾರೆ. ಮೇ ಬಿ ಅಂತ ಕೂಡ ಹಾಕಿರುವುದಿಲ್ಲ, ಸ್ಮೋಕಿಂಗ್ ಮೇ ಬಿ ಇಂಜುರಿಯಸ್ ಟು ಹೆಲ್ತ್ ಎಂದು ಹಾಕಿರುವುದಿಲ್ಲ. ಸೇದಿದರೆ ಅಪಾಯವಾಗಬಹುದು ಎಂದು ಹೇಳುತ್ತಿಲ್ಲ, ಸೇದಿದರೆ ಅಪಾಯವಾಗುತ್ತದೆ ಎಂದೇ ಹೇಳಿದೆ, ಹಾಕಿದೆ. ನೋಡಿ, ಆದರೂ ಜನರಿಗೆ ಸಿಗರೇಟ್ ಸೇದುವುದನ್ನು ಬಿಡಲು ಸಾಧ್ಯವಾಗುವುದಿಲ್ಲ. ಆದರೆ ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಪಡೆದ ಜನರು ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡುತ್ತಾರೆ. ಎಲ್ಲಿದ್ದಾರೆ ಇಂದಿಗೆ ಈ ರೀತಿಯಲ್ಲಿ ಮಾರ್ಪಡಿಸುವ ಗುರುಗಳು? ಟಿವಿಗಳಲ್ಲಿ, ಅನೇಕ ಚಾನೆಲ್ಗಳಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಸ್ವಾಮಿಗಳು ಬಂದು ಮಾತನಾಡುತ್ತಾರೆ, ಮೆಚ್ಚೋಣ. ಆದರೆ ಅವರ ಉಪನ್ಯಾಸಗಳನ್ನು ಕೇಳಿ ಎಷ್ಟು ಮಂದಿ ಮಾರ್ಪಾಡನ್ನು ಹೊಂದಿದ್ದಾರೆ ತೋರಿಸಿ ನೋಡೋಣ, ಇದನ್ನು ನಾವು ಯೋಚಿಸಬೇಕು. ಆದರೆ ಶ್ರೀಲ ಪ್ರಭುಪಾದರ ಮಾತುಗಳನ್ನು ಬೇರೆಯವರ ಬಾಯಿಯಿಂದ ಕೇಳಿ ಮಾರ್ಪಟ್ಟವರು ಲೆಕ್ಕವಿಲ್ಲದಷ್ಟು ಮಂದಿ ಇದ್ದಾರೆ. ಶ್ರೀಲ ಪ್ರಭುಪಾದರ ಮಾತನ್ನು ಬಿಡಿ, ಅವರು ಹೇಳಿರೋ ಮಾತುಗಳನ್ನು ಇತರರು ಹೇಳಿದಾಗ ಕೇಳಿ ಮಾರ್ಪಡುವ ಜನರು ಲೆಕ್ಕವಿಲ್ಲದಷ್ಟು ಮಂದಿ ಇದ್ದಾರೆ. ನೋಡಿ, ಇದು ನಿಜವಾದ ಗುರುಗಳಿಗಿರುವ ಶಕ್ತಿ. ಎಷ್ಟೊಂದು ಮಂದಿ ಮಾತನಾಡುತ್ತಾರೆ, ಗಂಟೆ ಗಂಟೆಗಳ ಕಾಲ ಮಾತನಾಡುವವರು ಇದ್ದಾರೆ, ಒಂದೇ ಸಮನೆ ಮಾತನಾಡುವವರು ಇದ್ದಾರೆ. ಮುಸ್ಲಿಮ್ಸ್ಗಳಲ್ಲಿ ಕೂಡ ಈ ರೀತಿಯಲ್ಲಿ ಉಪನ್ಯಾಸವನ್ನು ನೀಡುವವರೊಬ್ಬರು ಇದ್ದಾರೆ, ಹಿಂದೂ ಮತದಲ್ಲಿ ಅನೇಕ ಮಂದಿಯರಿದ್ದಾರೆ, ಕ್ರಿಶ್ಚಿಯನ್ಸ್ಗಳಲ್ಲಿದ್ದಾರೆ. ಆದರೆ ಎಲ್ಲಿದೆ ಶ್ರೀಲ ಪ್ರಭುಪಾದರು ಮಾಡುವಂತಹ ಪರಿವರ್ತನೆ? ಭಗವಂತನನ್ನು ಒಂದು 2 ಗಂಟೆಗಳ ಕಾಲವಾದರೂ ಸ್ಮರಿಸಿ ಎಂದು ಯಾರು ಹೇಳುತ್ತಿದ್ದಾರೆ? ಎಲ್ಲಾ ಕೆಟ್ಟ ಚಟುವಟಿಕೆಗಳನ್ನು ಬಿಡು ಎಂದು ಯಾರು ಹೇಳುತ್ತಿದ್ದಾರೆ? ಆದರೆ ಶ್ರೀಲ ಪ್ರಭುಪಾದರು ಹದಿನಾರು ಮಾಲೆಗಳ ಜಪವನ್ನು ಮಾಡುವಂತೆ ಹೇಳುತ್ತಾರೆ. ಕನಿಷ್ಠ ಪಕ್ಷ 2 ಗಂಟೆಗಳಾದರೂ ಬೇಕು. ಆದರೆ ವಾಸ್ತವವಾಗಿ ಶ್ರೀಲ ಪ್ರಭುಪಾದರ ಶಿಷ್ಯರು ಸದಾ ಭಗವಂತನನ್ನು ಸ್ಮರಿಸಲು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರಲು ಸದಾ ಪ್ರಯತ್ನಿಸುತ್ತಾರೆ, ಶ್ರದ್ಧೆಯಿಂದ ಸದಾ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತಾರೆ. ಇದು ಶ್ರೀಲ ಪ್ರಭುಪಾದರ ಮಾತುಗಳನ್ನು ಕೇಳಿದವರ ಮೇಲೆ ಬೀಳುವ ಪರಿಣಾಮ, ಅವರ ಪುಸ್ತಕಗಳ ಪರಿಣಾಮ, ಅವರ ದಾಸರ ದಾಸರು ಮಾತನಾಡುವುದನ್ನು ಕೇಳಿದರೆ ಆಗುವ ಪರಿಣಾಮ, ಇದೇ ಶ್ರೀಲ ಪ್ರಭುಪಾದರಿಗೆ ಇರುವ ಶಕ್ತಿ. ಏಕೆಂದರೆ ಗುರುಗಳಿಗೆ ಶಾಸ್ತ್ರಗಳ ಭಾವಾರ್ಥವು ತಿಳಿದಿರುತ್ತದೆ. ಆದ್ದರಿಂದ ಮೊದಲು ಆ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ತಮ್ಮ ಶಿಷ್ಯಂದರಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾರೆ ಗುರುಗಳು. ಏವಂ ಪರಂಪರಾ ಪ್ರಾಪ್ತಂ, ಇದೇ ಪ್ರಕ್ರಿಯೆ. ಈಗ ಇಲ್ಲಿ ಅರ್ಜುನನು ಕೇಳುತ್ತಿದ್ದಾನೆ, ಕೃಷ್ಣ ಎಷ್ಟೊಂದು ಮಂದಿ ಶಾಸ್ತ್ರಗಳನ್ನು ಆಚರಿಸುವುದಿಲ್ಲ, ಆದರೆ ಅವರಲ್ಲಿ ಒಂದು ಶ್ರದ್ಧೆ ಎಂಬುದಿದೆ, ಈಗ ಅವರ ಪರಿಣಾಮವೇನು? ಏ ಶಾಸ್ತ್ರ ವಿಧಿಂ ಉತ್ಸೃಜ್ಯ, ಶಾಸ್ತ್ರವಿಧಿಯನ್ನು ಆಚರಿಸುವುದಿಲ್ಲ, ಶಾಸ್ತ್ರಗಳಲ್ಲಿ ಹೇಳಿರುವಂತಹ ನಿಯಮಗಳನ್ನು ಆಚರಿಸುವುದಿಲ್ಲ. ಆದರೆ ಯಜಂತೆ ಶ್ರದ್ಧಯಾನ್ವಿತಾಹ, ಅವರ ಒಬ್ಬ ನಕಲಿ ವ್ಯಕ್ತಿಗಳನ್ನು ಗುರುಗಳನ್ನು ಅವತಾರಗಳನ್ನು ಆಚರಿಸುತ್ತಾರೆ. ಈಗ ಅವರ ಪರಿಸ್ಥಿತಿ ಏನು ನೋಡಿ, ಈ ರೀತಿಯಲ್ಲಿ ಕೇಳುತ್ತಿದ್ದಾನೆ ಅರ್ಜುನನು. ಮೋಸ ಹೋಗುವಂತಹ ಅವರ ಶ್ರದ್ಧೆ ಫೇತ್ ವ್ಯರ್ಥವೇ ಎಂದು ಕೇಳುತ್ತಿದ್ದಾನೆ ಅರ್ಜುನನು. ಇದು ತುಂಬಾ ತುಂಬಾ ಮುಖ್ಯವಾದ ಪ್ರಶ್ನೆ. ಏಕೆಂದರೆ ಇಂದಿಗೆ ಎಷ್ಟೊಂದು ಮಂದಿ ನಕಲಿ ಸ್ವಾಮಿಗಳು ಇದ್ದಾರೆ, ಇಂತಹ ನಕಲಿ ಸ್ವಾಮಿಗಳ ಮೇಲೆ ಎಷ್ಟೊಂದು ಮಂದಿ ವಿಶ್ವಾಸವನ್ನು ಇಟ್ಟಿದ್ದಾರೆ. ಈಗ ಅಂತಹವರ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸುತ್ತಿದ್ದಾನೆ ಅರ್ಜುನನು. ಎಷ್ಟೊಂದು ಮಂದಿಗೆ ಶಾಸ್ತ್ರಗಳನ್ನು ಆಚರಿಸಬೇಕೆಂದು ಗೊತ್ತಿಲ್ಲ, ಆಚರಿಸುವಂತೆ ನಕಲಿ ಸ್ವಾಮಿಗಳು ಹೇಳುವುದು ಇಲ್ಲ. ಏಕೆಂದರೆ ಸರಿಯಾದ ಶಾಸ್ತ್ರಗಳನ್ನು ಮುಂದಿಟ್ಟರೆ ಅವರೆಲ್ಲರೂ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಆದ್ದರಿಂದ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡುತ್ತಾರೆ, ತಿರಸ್ಕರಿಸುತ್ತಾರೆ. ಬಹಿರಂಗವಾಗಿ ಅಲ್ಲದೇ ಇದ್ದರೂ ಅಂತರಂಗವಾಗಿ ಆದರೂ ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ, ಅಥವಾ ಶಾಸ್ತ್ರಗಳನ್ನು ತಪ್ಪು ತಪ್ಪಾಗಿ ಪಾಪ ಜನರಿಗೆ ನೀಡುತ್ತಾರೆ. ಆಧ್ಯಾತ್ಮಿಕ ಸಂಸ್ಥೆಗಳಿಂದ ಹೆಸರಿಗೆ ಎಷ್ಟೊಂದು ಇವೆ, ಎಲ್ಲರೂ ಶಾಸ್ತ್ರಗಳನ್ನು ತಪ್ಪು ತಪ್ಪಾಗಿ ಹೇಳಿಕೊಡುತ್ತಾರೆ. ವಾಸ್ತವವಾಗಿ ವೇದಗಳನ್ನು ಸುಲಭವಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇಂತಹ ವೇದಗಳಿಗೆ ಅವರದೇ ಆದ ಒಂದು ಮಸಾಲ ಹಾಕಿ ಏನೇನೋ ಸೃಷ್ಟಿ ಮಾಡಿ ಪಾಪ ಜನರನ್ನು ಮೋಸ ಮಾಡುತ್ತಾರೆ. ಪಾಪ ಜನರಿಗೋ ಏನೂ ಗೊತ್ತಿರುವುದಿಲ್ಲ, ಕೇಸರಿ ವಸ್ತ್ರವನ್ನು ಧರಿಸಿದರೆ ಸಾಕು ನಂಬುತ್ತಾರೆ. ಪ್ರತಿದಿನವೂ ಒಬ್ಬೊಬ್ಬನು ಸಿಕ್ಕಿಹಾಕಿಕೊಳ್ಳುವುದನ್ನು ಟಿವಿಗಳಲ್ಲಿ ನೋಡುತ್ತಲೇ ಇರುತ್ತಾರೆ. ಆದರೂ ಅವರ ಮನೆಯಲ್ಲಿ ನಕಲಿ ಸ್ವಾಮಿಗಳ ಫೋಟೋ ಇರುತ್ತದೆ. ಇದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಮಾಡಿರುವ ನೀಚ ಕೆಲಸಕ್ಕೆ ಸಿಕ್ಕಿಹಾಕಿಕೊಂಡು ಜೈಲಿಗೆ ಹೋದ ನಕಲಿ ಸ್ವಾಮಿಯ ಫೋಟೋವನ್ನು ಇನ್ನೂ ಇಟ್ಟು ಪೂಜೆ ಮಾಡುತ್ತಲೇ ಇರುತ್ತಾರೆ. ಎಷ್ಟೊಂದು ಮನೆಗಳಲ್ಲಿ ನಕಲಿ ಸ್ವಾಮಿಗಳ ಫೋಟೋ ಇರುತ್ತದೆ. ಇಂಟರ್ನೆಟ್ನಲ್ಲಿ ನೇರವಾಗಿ ಅವರು ಮಾಡಿರುವ ನೀಚ ಕೆಲಸಗಳನ್ನು ನೋಡಬಹುದು, ಆದರೂ ಪೂಜೆಗೆ ಒಂದು ಫೋಟೋ ಅವರ ಮನೆಯಲ್ಲಿ ಇರುತ್ತದೆ. ಫೋಟೋ ಇರುತ್ತದೆ, ದೇವರ ಮನೆಯಲ್ಲಿ ಒಂದು ಚಿತ್ರವೂ ಇರುತ್ತದೆ. ಟಿವಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಅದೇ ನೀಚ ಸ್ವಾಮಿಯರ ಫೋಟೋವನ್ನು ಚಿತ್ರವನ್ನು ಪೂಜೆ ಮಾಡುತ್ತಲೇ ಇರುತ್ತಾರೆ. ನೋಡಿ ಇದು ಎಷ್ಟೊಂದು ಅಜ್ಞಾನ. ಈಗ ಇಂತಹ ಜನರು ವೇದಗಳನ್ನು ತಪ್ಪು ತಪ್ಪಾಗಿ ಜನರಿಗೆ ಹೇಳಿಕೊಡುತ್ತಾರೆ, ಅಥವಾ ಅರ್ಥಗಳನ್ನು ಹೀಗೆ ಹಾಗೆ ಮಾಡಿ ಮಸಾಲ ಹಾಕಿ ಏನೇನೋ ಮಾಡಿಬಿಡುತ್ತಾರೆ. ಪಾಪ, ವೇದಗಳ ಮಾತನ್ನು ಬಿಡಿ, ಜನರಿಗೆ ವೇದಗಳನ್ನು ಅರ್ಥ ಮಾಡಿಕೊಳ್ಳುವ ಮಾತನ್ನು ಬಿಡಿ. ವೇದಗಳ ಸಾರಾಂಶವಾದ ತುಂಬಾ ಪ್ರಖ್ಯಾತಿ ಪಡೆದ ಭಗವದ್ಗೀತೆ ಎಲ್ಲರ ಮನೆಯಲ್ಲೂ ಇರುತ್ತದೆ. ಅಂತಹ ಭಗವದ್ಗೀತೆಯಲ್ಲಿ ಇರುವಂತಹ ಶ್ಲೋಕಗಳಿಗೆ ಕೂಡ ಈ ನಕಲಿ ಸ್ವಾಮಿಗಳು ತಪ್ಪು ತಪ್ಪಾದ ಅರ್ಥಗಳನ್ನು ನೀಡಿ ಜನರನ್ನು ಮೋಸ ಮಾಡುತ್ತಾರೆ. ವಾಸ್ತವವಾಗಿ ಈ ಭಗವದ್ಗೀತೆಯಲ್ಲಿ ಇರುವಂತಹ ಶ್ಲೋಕಗಳನ್ನು ಎಲ್ಲರೂ ಸುಲಭವಾಗಿ ನೋಡಬಹುದು, ಓದಬಹುದು. ಇದರಲ್ಲಿ ಇರುವಂತಹ ಶ್ಲೋಕಗಳಿಗೆ ಅವರು ತಪ್ಪಾಗಿ ಅರ್ಥವನ್ನು ನೀಡಿದಾಗ ಅದು ತಪ್ಪೆಂದು ಸುಲಭವಾಗಿ ಕಂಡುಹಿಡಿಯಬಹುದು, ಅರ್ಥಗಳನ್ನು ತಿಳಿಯಬಹುದು. ಆದರೂ ಜನರು ಮೋಸ ಹೋಗುತ್ತಾರೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ. ಕೃಷ್ಣನು ಹೇಳುತ್ತಾನೆ, ಮಾಮೇಕಂ, ನನ್ನ ಒಬ್ಬನಿಗೆ ಶರಣಾಗು. ಇದಕ್ಕಿಂತ ಇನ್ನೆಷ್ಟು ನಮಗೆ ಭಗವಂತನು ಹೇಳಲು ಸಾಧ್ಯ? ಇದಕ್ಕಿಂತ ಇನ್ನು ಎಷ್ಟು ನೇರವಾಗಿ ಭಗವಂತನು ನಮಗೆ ಹೇಳಲು ಸಾಧ್ಯ? ಭಗವಂತನು ಹೇಳುತ್ತಾನೆ, ಕೃಷ್ಣನು ಕಿರುಚಿಕೊಳ್ಳುತ್ತಿದ್ದಾನೆ, ನನಗೆ ಶರಣಾಗು, ನನಗೆ ಶರಣಾಗು, ನನಗೆ ಶರಣಾಗು. ಆದರೆ ಮೂರ್ಖರು ಬಂದು ಯಾರಿಗಾದರೂ ಶರಣಾಗಬಹುದು ಎಂದು ಹೇಳಿದಾಗ ಅವನ ಮಾತನ್ನು ಕೇಳುತ್ತಾರೆ ಜನರು. ಕೃಷ್ಣನು ಹೇಳುತ್ತಾನೆ, ಮನ್ಮನಾಭವ ಮದ್ಭಕ್ತೋ, ನೀನು ನನ್ನನ್ನು ಸ್ಮರಿಸೋ, ನನ್ನ ಭಕ್ತನಾಗು. ನೇರವಾಗಿ ಹೇಳುತ್ತಿದ್ದಾನೆ ಭಗವಂತನು. ಅವನ ಶಿಷ್ಯರನ್ನು ಪರಮದಾಸರನ್ನು ಕೂಡ ಕಳುಹಿಸುತ್ತಿದ್ದಾನೆ. ಮೊದಲೇ ಎಲ್ಲವನ್ನು ಸುಲಭವಾಗಿ ಹೇಳಿದ್ದಾನೆ ಭಗವಂತನು. ಆದರೂ ತುಂಬಾ ಕರುಣೆಯಿಂದ ತನ್ನ ದಾಸರನ್ನು ಅವನ ಲೋಕದಿಂದ ಈ ಅಲ್ಪಲೋಕಕ್ಕೆ ಕೂಡ ಕಳುಹಿಸುತ್ತಿದ್ದಾನೆ. ಅದರ ಅರ್ಥಗಳನ್ನು ತಿಳಿಸಲು ಕಳುಹಿಸುತ್ತಿದ್ದಾನೆ. ಈಗ ಯಾರಾದರೂ ಹೇಳಬಹುದು, ಭಗವಂತನು ಸಂಸ್ಕೃತದಲ್ಲಿ ಹೇಳಿದ್ದಾನೆ ಆದ್ದರಿಂದ ನನಗೆ ಅರ್ಥವಾಗುತ್ತಿಲ್ಲ ಎಂದು ಹೇಳಬಹುದು. ಯಾರಾದರೂ ಈ ರೀತಿಯಲ್ಲಿ ಹೇಳಬಹುದು. ಆದ್ದರಿಂದಲೇ ಕೃಷ್ಣನು, ಸರಿಯಪ್ಪ, ನಾನು ಮಾತನಾಡಿದ್ದು ಸಂಸ್ಕೃತ, ಈಗ ನಿನಗೆ ಇಂಗ್ಲಿಷ್ ಬೇಕಲ್ಲವೇ, ಸರಿ ತೆಗೆದುಕೋ, ನನ್ನ ದಾಸನೊಬ್ಬನು ಇಂಗ್ಲಿಷ್ನಲ್ಲಿ ಬಂದು ನಿನಗೆ ವಿವರಿಸುತ್ತಾರೆ ಎಂದು ಹೇಳಿ ಶ್ರೀಲ ಪ್ರಭುಪಾದರನ್ನು ಕಳುಹಿಸಿದ್ದಾನೆ. ಶ್ರೀಲ ಪ್ರಭುಪಾದರನ್ನು ಕರುಣೆಯಿಂದ ಕಳುಹಿಸಿದ್ದಾನೆ. ಈಗ ಈ ಶ್ರೀಲ ಪ್ರಭುಪಾದರು ಶ್ರೀ ಕೃಷ್ಣನು ನೀಡಿದ ಭಗವದ್ಗೀತೆಗೆ ಒಂದೊಂದು ಅಧ್ಯಾಯಕ್ಕೆ, ಒಂದೊಂದು ಶ್ಲೋಕಕ್ಕೆ, ಒಂದೊಂದು ಪದಕ್ಕೆ ಆಂಗ್ಲದಲ್ಲಿ ಅರ್ಥವನ್ನು ನೀಡಿದ್ದಾರೆ. ಆಂಗ್ಲದ ಮಾತನ್ನು ಬಿಡಿ, ನಮಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ಭಗವದ್ಗೀತೆಯು ಇಂದಿಗೆ ಸಿಗುವಂತೆ ಮಾಡಿದ್ದಾರೆ. ಲೆಕ್ಕವಿಲ್ಲದಷ್ಟು ಭಾಷೆಗಳಲ್ಲಿ ಭಗವದ್ಗೀತಾ ಯಥಾರೂಪವನ್ನು ಪ್ರಕಟಿಸಿದ್ದಾರೆ. ಬರೀ ದ್ರಾವಿಡ ಭಾಷೆಗಳಲ್ಲಿ ಅಲ್ಲ, ಬರೀ ತೆಲುಗು, ತಮಿಳು, ಹಿಂದಿ, ಕನ್ನಡ ಇಂತಹ ನಮ್ಮ ಭಾರತದ ಭಾಷೆಗಳಲ್ಲಿ ಮಾತ್ರವಲ್ಲ, ಪ್ರಪಂಚದ ಅನೇಕ ಭಾಷೆಗಳಲ್ಲಿ ಭಗವದ್ಗೀತೆಯನ್ನು ನೀಡಿದ್ದಾರೆ ಶ್ರೀಲ ಪ್ರಭುಪಾದರು. ಅರೇಬಿಕ್, ಚೈನೀಸ್, ಡಚ್, ಫ್ರೆಂಚ್, ಜರ್ಮನ್, ಜಪನೀಸ್, ಪೋರ್ಚುಗೀಸ್, ಸ್ಪ್ಯಾನಿಷ್, ಸ್ವೀಡಿಷ್, ರಷ್ಯನ್ ಇಂತಹ 29 ಪ್ರಪಂಚದ ಭಾಷೆಗಳಲ್ಲಿ ಮುದ್ರಿಸಿದ್ದಾರೆ ಭಗವದ್ಗೀತಾ ಯಥಾರೂಪವನ್ನು. ನಾವು ಕೇಳಿದೆವು, ಕೃಷ್ಣ ನೀನು ಮನ್ಮನಾಭವ ಮದ್ಭಕ್ತೋ ಎಂದು ಹೇಳಿದೆ, ನನಗೆ ಅರ್ಥವಾಗುತ್ತಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂದು ಹೇಳಿದೆ, ನನಗೆ ಅರ್ಥವಾಗುವುದಿಲ್ಲ. ಕುರುಕ್ಷೇತ್ರ ಅಂದರೆ ನನಗೆ ಅರ್ಥವಾಗುವುದಿಲ್ಲ. ನೋಡಿ, ಈ ರೀತಿಯಲ್ಲಿ ನಾವು ಕೇಳಿದೆವು. ಆದ್ದರಿಂದ ಕೃಷ್ಣನು ಕಳುಹಿಸಿಬಿಟ್ಟನು ಶ್ರೀಲ ಪ್ರಭುಪಾದರನ್ನು ಈ ಭೌತಿಕ ಪ್ರಪಂಚಕ್ಕೆ. ನಮ್ಮ ಭಾಷೆಗಳಲ್ಲಿ ತನ್ನ ಭಾಷೆಯನ್ನು ಅರ್ಥ ಮಾಡಿಸಲೆಂದೇ ಶ್ರೀಲ ಪ್ರಭುಪಾದರನ್ನು ಇಲ್ಲಿಗೆ ಕಳುಹಿಸಿಬಿಟ್ಟನು ಶ್ರೀ ಕೃಷ್ಣನು ಭಗವಂತನು. ನೋಡಿ, ಇದೇ ಅವನ ಅಪಾರ ಕರುಣೆ. ಈಗ ನಕಲಿ ಸ್ವಾಮಿಗಳಿಗೆ ಇದು ಒಂದು ತುಂಬಾ ತುಂಬಾ ಕಷ್ಟವಾದ ವಿಷಯ. ಏಕೆಂದರೆ ಒಂದೊಂದು ಪದಕ್ಕೂ, ಪ್ರತಿಯೊಂದು ಪದಕ್ಕೂ ಅರ್ಥವನ್ನು ನೀಡಿಬಿಟ್ಟರು ಶ್ರೀಲ ಪ್ರಭುಪಾದರು. ಇಷ್ಟು ದಿನ ನಕಲಿ ಸ್ವಾಮಿಗಳು ಮೇಕೆಯನ್ನಾದರೂ ಪೂಜಿಸಬಹುದು, ಸ್ಮರಿಸಬಹುದು ಎಂದು ಹೇಳಿದರು. ಆದರೆ ಈಗ ಶ್ರೀಲ ಪ್ರಭುಪಾದರು ಭಗವಂತನು ನೀಡಿದ ಅರ್ಥವನ್ನು, ಯಥಾರೂಪದ ಅರ್ಥವನ್ನು ನಮಗೆ ತಿಳಿಸಿಬಿಟ್ಟರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಂದರೆ ಯಾರಿಗಾದರೂ ಶರಣಾಗಬಹುದು ಎಂಬ ಅರ್ಥವು ತಪ್ಪು ಎಂದು ತಿಳಿಸಿಬಿಟ್ಟರು. ಏಕೆ? ಮಾಮೇಕಂ ಎಂಬುವ ಪದಕ್ಕೆ ಅರ್ಥವನ್ನು ಯಥಾರ್ಥವಾಗಿ ಈಗ ನೀಡಿದ್ದಾರೆ. ಮಾಂ ಅಂದರೆ ಕೃಷ್ಣನಿಗೆ, ಏಕೆಂದರೆ ಕೃಷ್ಣನು ತಾನೇ ಮಾತನಾಡುತ್ತಿರುವುದು. ಆದ್ದರಿಂದ ನನಗೆ ಶರಣಾಗು ಎಂದು ಕೃಷ್ಣನು ಹೇಳಿದಾಗ ಅದು ಕೃಷ್ಣನಿಗೆ ಶರಣಾಗುವಂತೆ ಅನ್ವಯಿಸುತ್ತದೆ. ಈಗ ಮನ್ಮನಾಭವ ಮದ್ಭಕ್ತೋ ಎಂದು ಕೃಷ್ಣನು ಹೇಳಿದಾಗ, ನನ್ನನ್ನು ಸ್ಮರಿಸು, ನನ್ನ ಭಕ್ತನಾಗು ಎಂದು ಕೃಷ್ಣನು ಹೇಳಿದಾಗ, ಈಗ ಮೇಕೆಗೆ ಶರಣಾಗಬಹುದು, ಯಾರಿಗಾದರೂ ಶರಣಾಗಬಹುದು ಎಂಬುವ ತಪ್ಪು ಅರ್ಥಗಳು ನಾಶವಾದಂತಾಯಿತು. ನೋಡಿ, ಈ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ನಮ್ಮಂತಹ ಪತಿತ ಜನರನ್ನು ಕಾಪಾಡಲು ಬಂದಿದ್ದಾರೆ. ಎಷ್ಟೊಂದು ಮಂದಿ ಈ ಪರಮ ಪವಿತ್ರವಾದ ಗ್ರಂಥವನ್ನು, ಭಗವದ್ಗೀತಾ ಎಂಬುವ ಪರಮ ಜ್ಞಾನವನ್ನು ತಪ್ಪು ತಪ್ಪಾಗಿ ನೀಡಿ ಜನರನ್ನು ಮೋಸ ಮಾಡುತ್ತಿದ್ದಾರೆ. ಎಲ್ಲರೂ ಭಗವದ್ಗೀತೆಯ ಶ್ಲೋಕಗಳ ಮೇಲೆ ವ್ಯಾಖ್ಯಾನಗಳನ್ನು ಬರೆಯಲು ಪ್ರಯತ್ನಿಸಿದ್ದಾರೆ. ಭಗವದ್ಗೀತೆಯ ಬಗ್ಗೆ ಪ್ರಚಾರ ಮಾಡಲು ಬೇಕಾದ ಮೊದಲನೇ ಅರ್ಹತೆ ಶ್ರೀಲ ಪ್ರಭುಪಾದರಂತಹ ಅಧಿಕೃತವಾಗಿರುವಂತಹ ಆಚಾರ್ಯರಿಗೆ ಶರಣಾಗಿರುವುದು, ಭಗವಂತನ ಭಕ್ತನಾಗಿರುವುದು. PhD, ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್, ಪ್ರೊಫೆಸರ್ ಇಂತಹ ಸ್ಥಾನಗಳಲ್ಲ, ಅಥವಾ ಒಂದು ರಾಜಕೀಯದ ಸ್ಥಾನವನ್ನು ಪಡೆದರೆ ಸಾಲದು, ಭಗವದ್ಗೀತೆಯನ್ನು ಮುಟ್ಟಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ಎಷ್ಟೇ ಬುದ್ಧಿವಂತನಾಗಿರಲಿ, ಭೌತಿಕವಾಗಿ ಎಷ್ಟೇ ನಿಪುಣನಾಗಲಿ, ಈ ಪರಮ ಪವಿತ್ರ ಗ್ರಂಥವಾದ ಭಗವದ್ಗೀತೆಯನ್ನು ಮುಟ್ಟಲು ಯಾರಿಗೂ ಅರ್ಹತೆಗಳಿಲ್ಲ. ಭಗವಂತನ ಭಕ್ತನಲ್ಲದೆ ಯಾರಿಗೂ ಅರ್ಹತೆಗಳಿಲ್ಲ. ನಾವು ಕಳ್ಳರನ್ನು ಕಳ್ಳ ಎಂದು ಹೇಳುವುದರಲ್ಲಿ ತಪ್ಪೇ ಇಲ್ಲ. ಆದ್ದರಿಂದ ನಾವು ಕಳ್ಳಸ್ವಾಮಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಇಷ್ಟು ದಿನ ತಪ್ಪು ಮಾಡಿದೆವು, ಸರಿ. ಆದರೆ ನಾನು ಇಷ್ಟು ದಿನ ಒಬ್ಬನು ನಕಲಿ ಸ್ವಾಮಿಯನ್ನು ಗುರುಗಳಾಗಿ ಸ್ವೀಕರಿಸಿದ ಕಾರಣದಿಂದ ಇಂದು ನಾನು ಅವನನ್ನು ಎತ್ತಿ ಎಸೆದರೆ ನನಗೆ ಅವಮಾನ ಎಂದು ಭಾವಿಸಬಾರದು. ಅಜ್ಞಾನದಲ್ಲಿ ಎಲ್ಲರೂ ತಪ್ಪು ಮಾಡುತ್ತೇವೆ, ಆದರೆ ತಿಳಿದ ನಂತರವೂ ತಪ್ಪು ಮಾಡಬಾರದು. ಇದೇ ಅರ್ಜುನನಿಗೆ ಶ್ರೀಕೃಷ್ಣನು ಹೇಳುವ ಉತ್ತರ. ವಿಶ್ವಾಸವು ಶ್ರದ್ಧೆಯು ಕೂಡ ಮೂರು ಗುಣಗಳಲ್ಲಿ ಇರುತ್ತದೆ. ತಮೋಗುಣದಲ್ಲಿ ಶ್ರದ್ಧೆ, ರಜೋಗುಣದಲ್ಲಿ ಶ್ರದ್ಧೆ, ಮತ್ತೆ ಸತ್ವಗುಣದಲ್ಲಿ ಶ್ರದ್ಧೆ. ಈ ನಕಲಿ ಸ್ವಾಮಿಗಳ ಮೇಲಿಡುವ ವಿಶ್ವಾಸವು ತಮೋಗುಣದಲ್ಲಿನ ಒಂದು ಕಾರ್ಯ, ಇದರಿಂದ ಏನು ಪ್ರಯೋಜನವಿಲ್ಲ. ಆದ್ದರಿಂದ ನಾವು ಉದ್ಧಾರವಾಗಬೇಕು. ಶ್ರೀಲ ಪ್ರಭುಪಾದರ ಕೃಪೆಯನ್ನು ಪಡೆದು ಎಲ್ಲ ಪತಿತರು ಪಾವನರಾಗುವಂತೆ ನಾವು ಕೂಡ ಪಾವನರಾಗಬೇಕು, ಪರಿಶುದ್ಧರಾಗಬೇಕು. ನಾವು ಸತ್ಯವನ್ನು ಇದ್ದಂತೆ ಕಾಣಲು ಪ್ರಯತ್ನಿಸಬೇಕು. ಕೃಷ್ಣನು ಏನು ಹೇಳುತ್ತಾನೋ ಅದನ್ನು ಆಚರಿಸಬೇಕು. ಕೃಷ್ಣನು ನನ್ನೊಬ್ಬನಿಗೆ ಶರಣಾಗು ಎಂದು ಹೇಳಿದಾಗ ನಾವು ಕೃಷ್ಣನಿಗೆ ಶರಣಾಗಬೇಕು, ನಕಲಿ ಸ್ವಾಮಿಗಳು ಹೇಳಿದಂತೆ ಅಲ್ಲ. ಶ್ರೀಲ ಪ್ರಭುಪಾದರು ಒಂದು ಸುಂದರವಾದ ನರಿಯ ಕಥೆಯನ್ನು ಹೇಳಿದ್ದಾರೆ, ಗುಳ್ಳೆ ನರಿಯ ಕಥೆಯನ್ನೊಂದು ಹೇಳಿದ್ದಾರೆ. ಬೆಂಗಾಲಿಯ ಜಂಗಲ್ಕಿ ರಾಜ ಎಂಬುವ ಒಂದು ಕಥೆಯನ್ನು ಹೇಳಿದ್ದಾರೆ. ನರಿಗಳು ತಮ್ಮ ಕುತಂತ್ರ ಕಾರ್ಯಗಳಿಗೆ ತುಂಬಾ ಪ್ರಸಿದ್ಧಿ ಪಡೆದ ಜಂತುಗಳು. ಒಂದು ದಿನ ಒಂದು ನರಿ ಕಾಡಿನಿಂದ ಒಂದು ಗ್ರಾಮಕ್ಕೆ ಹೋಗುತ್ತದೆ. ಅಲ್ಲಿ ಬಟ್ಟೆಗೆ ಹಾಕುವ ಒಂದು ರಂಗುವಿನ ತೊಟ್ಟಿಯಲ್ಲಿ, ಚಿಕ್ಕ ತೊಟ್ಟಿಯಲ್ಲಿ ಬೀಳುತ್ತದೆ. ನೀಲಿ ಬಣ್ಣದ ಡೈ ಹಾಕಿರುವ ನೀರಿನಲ್ಲಿ ಬಿದ್ದು ಬಿಡುತ್ತದೆ, ಬ್ಲೂ ಡೈಯಲ್ಲಿ ಬೀಳುತ್ತದೆ. ಈಗ ಆ ನರಿಯು ಹೇಗೋ ಎದ್ದು ರಂಗಿನ ತೊಟ್ಟಿಯಿಂದ ಆಚೆ ಬಂದು ಹೆದರಿ ಓಡೋ ಓಡೆಂದು ಓಡುತ್ತದೆ, ಕಾಡಿಗೆ ಅದರ ಜಾಗಕ್ಕೆ ಓಡಿ ಹೋಗುತ್ತದೆ. ಈಗ ಅದರ ಬಣ್ಣವು, ದೇಹದ ಬಣ್ಣವು ನೀಲಿ ಬಣ್ಣವು ಆಯಿತು. ಈಗ ಅಲ್ಲಿನ ಜಂತುಗಳು, ಎಲ್ಲ ಇತರ ನರಿಗಳು ಯಾರಿದು ಯಾರಿದು ಎಂದು ಪ್ರಶ್ನಿಸಲು ಪ್ರಾರಂಭಿಸಿದವು. ಯಾರಿಗೂ ಈ ಒಂದು ವಿಚಿತ್ರವಾದ ನೀಲಿಯ ಜಂತು ಯಾರೆಂದು ಗುರುತಿಸಲು ಸಾಧ್ಯವಾಗಲಿಲ್ಲ, ಯಾರಿಗೂ ಗುರುತು ಸಿಗಲಿಲ್ಲ. ಆಗ ಎಲ್ಲರೂ ಆ ನೀಲಿ ನರಿಯನ್ನು ಪ್ರಶ್ನಿಸಲು ಪ್ರಾರಂಭಿಸಿದವು. ಸಿಂಹವು ಕೂಡ ತುಂಬ ಆಶ್ಚರ್ಯ ಪಡುತ್ತದೆ, ಯಾರು ನೀನು ಯಾರು ನೀನು ಎಂದು ಎಲ್ಲರೂ ಅದನ್ನು ಕೇಳಲು ಪ್ರಾರಂಭಿಸಿದವು. ಆಗ ಆ ನೀಲಿ ನರಿಯು ಯೋಚಿಸಿತು, ಇವರಿಗೆ ನಾನು ಮೋಸ ಮಾಡುತ್ತೇನೆ, ನನ್ನನ್ನು ದೇವರು ಕಳುಹಿಸಿದ್ದು, ನಾನೇ ಈಗ ನಿಮಗೆ ರಾಜ ಎಂದು ಸುಳ್ಳು ಹೇಳುತ್ತೇನೆ. ಆಗ ನಾನು ಕಷ್ಟಪಡೆದೇನೆ, ನನಗೆ ಎಲ್ಲ ಆಹಾರಗಳು ಸಿಗುತ್ತವೆ, ಎಲ್ಲರೂ ನನ್ನನ್ನು ಸೇವೆ ಮಾಡುತ್ತಾರೆ. ಈ ರೀತಿಯಲ್ಲಿ ಯೋಚನೆ ಮಾಡಿ ಇತರ ಪ್ರಾಣಿಗಳಿಗೆ ಹೇಳುತ್ತದೆ ಈ ನೀಲಿ ನರಿ, ನೋಡಿ ನನ್ನನ್ನು ದೇವರೇ ಕಳುಹಿಸಿದ್ದಾನೆ, ನಾನೇ ಇನ್ನು ಮುಂದೆ ನಿಮಗೆ ರಾಜ, ಇಂದಿನಿಂದ ನಾನೇ ನಿಮಗೆಲ್ಲರಿಗೂ ರಾಜ, ನೀವೆಲ್ಲರೂ ನನಗೆ ನಿಮ್ಮ ಸೇವೆಗಳನ್ನು ಅರ್ಪಿಸಬೇಕು. ಆಗ ಎಲ್ಲರೂ ಇದನ್ನು ನಂಬಿಬಿಟ್ಟೆವು. ನಂತರ ಎಲ್ಲ ಪ್ರಾಣಿಗಳು ಈ ನೀಲಿ ನರಿಗೆ ಸೇವೆಗಳನ್ನು ಅರ್ಪಿಸುತ್ತಿದ್ದರು, ಪೂಜೆ ಮಾಡುತ್ತಿದ್ದರು. ಒಂದು ದಿನ ಜೋರಾಗಿ ಎಲ್ಲ ನರಿಗಳು ವಾ ವಾ ಎಂದು ಕೂಗುತ್ತಾ ಇತ್ತು. ಇತರ ನರಿಗಳಿಗೆ ಮತ್ತೆ ಕೂಗದೇ ಇರಲು ಸಾಧ್ಯವಿಲ್ಲ, ಇದು ಒಂದು ನರಿಯ ಗುಣ. ಇತರ ನರಿಗಳು ಕೂಗಿದಾಗ ಮತ್ತೊಂದು ನರಿಯು ಕೂಗುತ್ತದೆ. ಆಗ ಈ ನೀಲಿ ನರಿಯು ಇತರ ನರಿಗಳು ಕೂಗನ್ನು ಕೇಳಿದ ಈ ನೀಲಿ ನರಿಯು ಅದು ಕೂಡ ವಾ ವಾ ಎಂದು ಕೂಗಲು ಪ್ರಾರಂಭಿಸಿತು. ಈಗ ನೀಲಿ ನರಿಯು ಕೂಡ ಇತರ ನರಿಗಳ ಹಾಗೆಯೇ ಕೂಗಲು ಪ್ರಾರಂಭಿಸಿತು. ಈಗ ಮುಗಿಯಿತು ಅದರ ಕತೆ. ಎಲ್ಲ ನರಿ ಸಿಂಹಗಳು ಸೇರಿ ಮುಗಿಸಿ ಹಾಕಿತು ಈ ನರಿಯನ್ನು, ಮೋಸದ ನರಿಯನ್ನು. ಇದೇ ರೀತಿಯಲ್ಲಿ ನಮ್ಮ ಕಳ್ಳಸ್ವಾಮಿಗಳು ಕೂಡ ಅಷ್ಟೇ. ಎಷ್ಟು ದಿನ ಎಂದು ಕೇಸರಿ ಬಣ್ಣವನ್ನು ಹಚ್ಚಿಕೊಂಡು ತಮ್ಮ ನರಿಯ ಗುಣಗಳನ್ನು ಆಚೆ ತೋರಿಸದೇ ಇರಲು ಸಾಧ್ಯ? ಕಳ್ಳಸ್ವಾಮಿಗಳು ಒಂದಲ್ಲ ಒಂದು ದಿನ ಸಿಕ್ಕಿ ಹಾಕಿಕೊಳ್ಳುತ್ತಾರೆ, ನೀಲಿ ನರಿಯಂತೆ ಸಿಕ್ಕಿಕೊಳ್ಳುತ್ತಾರೆ. ನಾವು ಇತರ ಪ್ರಾಣಿಗಳು ನೀಲಿ ನರಿಯನ್ನು ಮುಗಿಸಿ ಹಾಕಿದಂತೆ ಕಳ್ಳಸ್ವಾಮಿಗಳನ್ನು ಮುಗಿಸಿ ಹಾಕಬೇಕು. ವಾಸ್ತವವಾಗಿ ನಾವು ಭಾರತೀಯರು ಸಂಸ್ಕೃತ ಭಾಷೆಯನ್ನು ಬಿಟ್ಟು ಬಿಟ್ಟೆವು, ತಪ್ಪು ಮಾಡಿದೆವು. ಪ್ರತಿಯೊಬ್ಬ ಭಾರತೀಯನು ಸಂಸ್ಕೃತ ಭಾಷೆಯನ್ನು ಕಲಿಯಬೇಕು. ಆದರೆ ನಮಗೆ ಇಂದಿಗೆ ಆಂಗ್ಲ ಭಾಷೆಯ ಮೇಲೆ ತುಂಬ ಆಸೆ. ನಮಗೆ ಸಂಸ್ಕೃತ ಭಾಷೆ ಗೊತ್ತಿದ್ದರೆ ಕೃಷ್ಣನು ಮಾಮೇಕಂ ಶರಣಂ ವ್ರಜ ಎಂದು ಹೇಳಿದ ಮಾತನ್ನು ಮೂರನೆಯ ವ್ಯಕ್ತಿ ಬಂದು ಮೇಕೆಗೆ ಕೂಡ ಶರಣಾಗಬಹುದು ಎಂದು ಹೇಳಿದಾಗ ನಾವು ಒಪ್ಪುತ್ತಲೇ ಇರಲಿಲ್ಲ. ಆಗ ಇಂತಹ ಮೇಕೆಗೆ ಶರಣಾಗುವ ಮೂರ್ಖ ಸಿದ್ಧಾಂತಗಳನ್ನು ಯಾರು ಪ್ರಚಾರ ಮಾಡುತ್ತಲೂ ಇರಲಿಲ್ಲ. ಈ ಐಹಿಕ ಪ್ರಕೃತಿಯು ಮೂರು ಗುಣಗಳ ಕೆಳಗೆ ಕೆಲಸ ಮಾಡುತ್ತಿದೆ. ಈಗ ಮರ, ವುಡ್, ಮರ, ಹೊಗೆ, ಸ್ಮೋಕ್ ಹಾಗೂ ಬೆಂಕಿ, ಫೈರ್, ಈ ಮೂರು ಇವೆ. ಮರ, ಹೊಗೆ, ಬೆಂಕಿ, ಇದು ಎಲ್ಲರಿಗೂ ಗೊತ್ತು. ಮರದಿಂದ ಬೆಂಕಿ ಆಚೆ ಬರುತ್ತದೆ. ಮೊದಲು ಮರವನ್ನು ಹಚ್ಚಿದರೆ ತಕ್ಷಣವೇ ಬೆಂಕಿ ಬರುವುದಿಲ್ಲ. ಮೊದಲು ಹೊಗೆ ಬರುತ್ತದೆ ಆಚೆ, ನಂತರ ಬೆಂಕಿ ಆಚೆ ಬರುತ್ತದೆ. ಈಗ ಯಾರಾದರೂ ಹೇಳಬಹುದು, ಮರವೇ ಬೆಂಕಿ, ಬೆಂಕಿಯೇ ಮರ, ಆದ್ದರಿಂದ ಬರೀ ಮರವನ್ನು ಪಾತ್ರೆಗೆ ಇಟ್ಟರೆ ಸಾಕು, ಆಹಾರವು ಅಡಿಗೆ ಅಡಿಗೆ ಆಗಿಬಿಡುತ್ತದೆ, ಈ ರೀತಿಯಲ್ಲಿ ಯಾರಾದರೂ ಹೇಳಬಹುದು. ಆದರೆ ಈ ರೀತಿಯಲ್ಲಿ ತಿಳಿಯುವುದು ತಪ್ಪು. ಏನು ಕೆಲಸಗಳು ಆಗುವುದಿಲ್ಲ. ಒಂದು ಮರದ ಹಾಗೆ ಇರುವುದು ತಮೋಗುಣದಲ್ಲಿ ಇರುವಂತೆ. ಹೊಗೆ ಬರುವ ಒಂದು ಹಂತಕ್ಕೆ ರಜೋಗುಣಕ್ಕೆ ಹೋಲಿಸಲಾಗಿದೆ, ಮತ್ತೆ ಮರದಿಂದ ಬೆಂಕಿ ಉರಿಯುವ ಒಂದು ಹಂತಕ್ಕೆ ಸತ್ವಗುಣ ಎಂದು ಹೇಳುತ್ತೇವೆ. ಈ ಹಂತಕ್ಕೆ ನಾವು ಬಂದರೇನೆ ಕೆಲಸಗಳು ಆಗುತ್ತದೆ. ಬೆಂಕಿಯಿಂದ ಕೆಲಸಗಳು ಆಗುತ್ತದೆ, ಸತ್ವಗುಣಕ್ಕೆ ಏರಿದರೇನೆ ಕೆಲಸಗಳು ಪ್ರಾರಂಭವಾಗುತ್ತದೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಸತ್ವಗುಣವು ಆಧ್ಯಾತ್ಮಿಕ ಬಾಳಿಗೆ ಪ್ರವೇಶಿಸುವುದಕ್ಕೆ ಬೇಕಾಗಿರುವ ಒಂದು ಅರ್ಹತೆ. ಅವರು ಹೇಳುತ್ತಾರೆ, ಕಾಲೇಜಿಗೆ ಬರಲು ಹಿಂದಿನ ತರಗತಿಗಳನ್ನು ಮುಗಿಸಿರಬೇಕು. ಇದೇ ರೀತಿಯಲ್ಲಿ ಆಧ್ಯಾತ್ಮಿಕ ಬಾಳಿಗೆ ಇಳಿಯಲು ಸತ್ವಗುಣವು ತುಂಬಾ ಅವಶ್ಯಕವಾದದ್ದು. ಆದ್ದರಿಂದಲೇ ತಮೋ ರಜೋಗುಣಗಳನ್ನು ಉಂಟು ಮಾಡುವಂತಹ ಕಾರ್ಯಗಳನ್ನು ಶ್ರೀಲ ಪ್ರಭುಪಾದರು ಮೊದಲು ನಿಷೇಧಿಸುತ್ತಾರೆ. ಮತ್ತು ಪದಾರ್ಥಗಳು, ಮಾಂಸಾಹಾರಗಳು, ಕಾಮಿಸುವುದು, ಜೂಜಾಡುವುದು, ಇವುಗಳೆಲ್ಲವನ್ನು ನಿಲ್ಲಿಸಲು ಹೇಳುತ್ತಾರೆ. ಆಗ ನಾವು ಸತ್ವಗುಣಕ್ಕೆ ಏರುತ್ತೇವೆ. ಬೆಳ್ಳುಳ್ಳಿ, ಈರುಳ್ಳಿ ಕೂಡ ರಜೋಗುಣವನ್ನು ಉಂಟು ಮಾಡುವಂತಹ ಪದಾರ್ಥಗಳು. ಆದ್ದರಿಂದಲೇ ಕೃಷ್ಣ ಭಕ್ತರು ಬೆಳ್ಳುಳ್ಳಿ, ಈರುಳ್ಳಿ ಕೂಡ ತಿನ್ನುವುದಿಲ್ಲ. ಕೆಲವು ಇತರ ಮಾಯಾವಾದಿಗಳ ಸಂಸ್ಥೆಗಳಲ್ಲಿಯೂ ಕೂಡ ಸರಿ, ಬೆಳ್ಳುಳ್ಳಿ, ಈರುಳ್ಳಿ ಉಪಯೋಗಿಸುವುದಿಲ್ಲ, ಮಾಂಸವನ್ನು ಉಪಯೋಗಿಸುವುದಿಲ್ಲ. ಏಕೆಂದರೆ ಸತ್ವಗುಣಕ್ಕೆ ನಾವು ಬರಬೇಕು. ಈ ಸತ್ವಗುಣವೇ ನಮ್ಮ ಪರಮ ಗುರಿಯಲ್ಲ. ಪರಮ ಗುರಿ ಸತ್ವಗುಣ ಎಂದು ತಿಳಿಯಬೇಡಿ. ಸತ್ವಗುಣದಿಂದ ಪ್ರವೇಶಿಸಿ ಶುದ್ಧ ಸತ್ವಗುಣಕ್ಕೆ ನಾವು ಬರಬೇಕು. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ್ ಅಪಾವೃತ ಸತ್ವಚಾ ತಸ್ಮಿನ್ ಭಗವಾನ್ ವಾಸುದೇವೋ ಯದೋಕ್ಷಜೋ ಮೇ ನಮಸ ವಿಧೀಯತೆ. ಶಿವನು ಇದನ್ನು ಹೇಳುತ್ತಾನೆ, ನಾನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಆ ವಾಸುದೇವನಿಗೆ, ಕೃಷ್ಣನಿಗೆ ನಮಸ್ಕರಿಸುತ್ತಾ ಇರುತ್ತೇನೆ. ಏಕೆಂದರೆ ಕೃಷ್ಣ ಪ್ರಜ್ಞೆಯು ಎಂದಿಗೂ ಪರಮ ಪರಿಶುದ್ಧವಾದ ಪ್ರಜ್ಞೆ. ಈ ಪ್ರಜ್ಞೆಯಲ್ಲಿ ಮಾತ್ರ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ವಾಸುದೇವನು ಇದ್ದಂತೆ ಇದ್ದ ಹಾಗೆ ತಿಳಿಯುತ್ತಾನೆ, ಕಾಣುತ್ತಾನೆ. ಆದ್ದರಿಂದ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಶುದ್ಧ ಸತ್ವದಲ್ಲಿ ಇರುತ್ತೇನೆ. ನೋಡಿ, ಈ ರೀತಿಯಲ್ಲಿ ಶಿವನು ಕೂಡ ಹೇಳುತ್ತಾನೆ. ಈ ರೀತಿಯಲ್ಲಿ ನಾವು ಕೂಡ ಶಿವನ ಹಾಗೆ ಅವನ ಅನುಗ್ರಹವನ್ನು ಪಡೆದು ಎಂದಿಗೂ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಭಕ್ತರಾಗಿ ಇರಬೇಕು. ಆಗ ನಾವು ಯಾರಿಂದಲೂ ಮೋಸ ಹೋಗಲು ಸಾಧ್ಯವಿಲ್ಲ. ನಮ್ಮನ್ನು ಯಾರೇ ಆಗಲಿ ಮೋಸ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಹರೇ ಕೃಷ್ಣ.